చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచ్యుతానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్మమ బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమ వాదిరాజపదద్వంద్వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవాశపతో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే హ్యభీష్టదం అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదాయాదికవయే ముహ్యంతియం సూరయః తేజోవారిమృదాం యథా వినిమయో యత్ర త్రిసర్గో మృష ధామ్నా స్వేన సదా నిరస్తకుహకం సత్యం పరం ధీమహి శ్రీ గురుభ్యో నమః హరి ఓం. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಆಚಾರ್ಯೋ ಅರಣಿರಾಧ್ಯಾ ಸ್ಯಾತ್ ಅಂತೇ ವಾಸ್ಯುತ್ತರಾರಣಿ ತತ್ಸಂಧಾನಂ ಪ್ರವಚನಂ ವಿದ್ಯಾವನ್ ಸುಖಾವಹ. ಈ ವಿಶೇಷವಾಗಿರತಕ್ಕಂಥ ವಸ್ತುಬುದ್ಧಿ, ವಸ್ತುಬುದ್ಧಿ ಅಂದ್ರೇನು? ಭಗವಂತ ಶಕ್ತ, ಅವನು ವಸ್ತು, ನಾವೆಲ್ಲ ಅವಸ್ತು ಅಂದರೆ ಅಶಕ್ತರು, ಅಸ್ವತಂತ್ರರು. ಅಸ್ವತಂತ್ರರಾದ ನಮ್ಮಲ್ಲಿ ಇಲ್ಲದ ಶಕ್ತಿಯನ್ನು ಕಲ್ಪಿಸಿಕೊಳ್ಳೋದು ವಸ್ತುಬುದ್ಧಿ. ಅದು ಬಿಟ್ಟು ಹೋಗಬೇಕಾದರೆ ಜ್ಞಾನಿಗಳಾದ ಗುರುಗಳ ಸೇವಾ ಮಾಡಬೇಕು. ಆವಾಗ ಗುರುಗಳಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಅದು ಹೇಳ್ತಾರೆ, ಜ್ಞಾನಾರ್ಥಂ ಗುರುಮುಪಾಸೀತ ಇತ್ಯುಕ್ತ. ಜ್ಞಾನಕ್ಕಾಗಿ ಗುರುಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಕುತ್ಕುತಃ ಅದು ಯಾಕೆ? ಹಾಂ, ಅಲ್ಲಿ ಹೇಳ್ತಾರೆ, ಬಹಳ ಜನ ಸೆಲ್ಫ್ ಸ್ಟಡಿ ಮಾಡ್ತಾ ಇರ್ತಾರೆ. ಸ್ವಂತ ಪುಸ್ತಕಗಳಿಟ್ಕೊಂಡ್ಬಿಟ್ಟು ಏನು ಎಲ್ಲ ಸರ್ವಮೂಲವೂ ಸಿಗುತ್ತೆ, ಎಲ್ಲವೂ ಸಿಗುತ್ತೆ, ದುಡ್ಡಿಟ್ರೆ ವ್ಯಾಖ್ಯಾನಗಳೆಲ್ಲ ಸಿಗುತ್ತೆ, ಓದ್ಕೊಂಡ್ರೆ ಆಯ್ತಪ್ಪ, ಒಂದಲ್ಲ 10 ವ್ಯಾಖ್ಯಾನಗಳಿರುತ್ತೆ, ಒಂದಲ್ಲ 10 ವ್ಯಾಖ್ಯಾನ ಇರುತ್ತೆ. ನಮಗೆ ಅರ್ಥ ಆಗಬೇಕಾಗಿದ್ದು ಒಂದಲ್ಲ ಇನ್ನೊಂದು ವ್ಯಾಖ್ಯಾನದಲ್ಲಿ ಸಿಗುತ್ತೆ. ಸಂಸ್ಕೃತ ಅಂತೂ ಕಲ್ತಿರ್ಬೋದು ಎಲ್ಲೋ, ಅದು ಆನ್ಲೈನ್ ಕೋರ್ಸೇ ಮಾಡಿಕೊಂಡ್ರೆ ಆಯಿತು. ಆನ್ಲೈನ್ ಕೋರ್ಸೇ ಮಾಡಿಕೊಂಡ್ರೆ ಆಯಿತು, ಸಂಸ್ಕೃತ ಕಲ್ತರೆ ಆಯಿತು, ಅದರ ಮೂಲಕ ಸ್ವಯಂ ತಾನೇ ಅಧ್ಯಯನ ಮಾಡಿದರೆ ಮುಗೀತು. ಅದನ್ನೇ ಆ ಮಾತುಗಳನ್ನು ಹೇಳ್ತಾರೆ. ಸ್ವಯಂ ಪುಸ್ತಕಾದಿನ ವ್ಯುತ್ಪನ್ನಸ್ಯ ಜ್ಞಾನ ಸಂಭವಾತ್. ಯಾರು ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಸುಧೀಂದ್ರರು ಹೇಳತಕ್ಕಂತಹ ಮಾತಿದು. ಸ್ವಯಂ ಪುಸ್ತಕಾದಿನ ವ್ಯುತ್ಪನ್ನಸ್ಯ ಜ್ಞಾನ ಸಂಭವಾತ್. ಪುಸ್ತಕಾದಿಗಳನ್ನು ತಾನೇ ಓದಿಕೊಂಡವನಿಗೆ ವ್ಯುತ್ಪನ್ನನಾಗ್ತಾನೆ, ಅವನಿಗೆ ಜ್ಞಾನ ಬರುತ್ತಲ್ಲ, ಗುರುಗಳನ್ಯಾಗ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ. ಇತ್ಯತಃ ಗುರೂಪದೇಶಜನ್ಯಂ ಜ್ಞಾನಂ ಪುಮರ್ಥಹೇತು ನಾಣ್ಯತ್ ಇತಿ ಭಾವೇನ. ಗುರುಗಳ ಉಪದೇಶದಿಂದ ಹುಟ್ಟಿರತಕ್ಕಂಥ ಜ್ಞಾನವೇ ಮೋಕ್ಷಕ್ಕೆ ಕಾರಣ. ಎರಡು ಜ್ಞಾನ ಬಂದಿದೆ, ಸೆಲ್ಫ್ ಸ್ಟಡಿಯಿಂದ ಜ್ಞಾನ ಬಂದಿದೆ, ಗುರುಗಳು ಇವನಿಗೆ ಒಳ್ಳೆಯದಾಗಲಿ ಅಂತ ಹೇಳಿಕೊಟ್ಟ ಜ್ಞಾನ ಬಂದಿದೆ. ಯಾವುದರಿಂದ ದೇವರು ಸಂತೋಷ ಪಡ್ತಾರೆ ಅಂತ ಪ್ರಶ್ನೆ ಮಾಡಿಕೊಂಡರೆ ದೇವರೇ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಭಾಗವತದ ಮೂಲಕವೇ ಉತ್ತರ ಕೊಡ್ತಾ ಇದ್ದಾರೆ. ಗುರುಗಳ ಮೂಲಕ ಪಡ್ಕೊಂಡು ಬಂದ ಜ್ಞಾನಕ್ಕೇನೆ ನಾನು ಬೆಲೆ ಕೊಡುತ್ತೇನೆ, ತಾವಾಗಿ ಪುಸ್ತಕಗಳಿಟ್ಟುಕೊಂಡು ಓದಿಕೊಂಡು ಬಂದರೆ ಅವರಲ್ಲಿ ಜ್ಞಾನ ಬಂದಿದ್ದರೂ ಅದು ನನ್ನ ಸಂತೋಷಕ್ಕೆ ಕಾರಣ ಆಗಲ್ಲ. ದೇವರೇ ಸ್ಪಷ್ಟ ಹೇಳತಕ್ಕಂಥ ಮಾತು. ಆದ್ದರಿಂದ ಗುರುಗಳ ಮೂಲಕವೇ ವಿದ್ಯಾ ಬರಬೇಕು. ಸತ್ಯಧ್ಯಾನರಿದ್ದಾಗ ಅವರು ಅನೇಕ ಜನ ವಿದ್ಯಾರ್ಥಿಗಳು ಹತ್ರ ಅನೇಕ ಬೇರೆ ಬೇರೆ ಕಡೆ ಅಧ್ಯಯನ ಮಾಡಿದವರೆಲ್ಲ ಪರೀಕ್ಷೆಗೆ ಬರ್ತಾ ಇದ್ರು. ಆವಾಗ ಅವರು ಕೇಳ್ತಾ ಇದ್ರಂತೆ ಪರೀಕ್ಷೆಗೆ ಬಂದವರನ್ನು, ನಿನ್ನ ಹೆಸರೇನು, ಗೋತ್ರವೇನು, ಎಲ್ಲಿಯವ, ಯಾವ ವಂಶ ಅಂತೆಲ್ಲ ಕೇಳಿ ಯಾರತ್ರ ಅಧ್ಯಯನ ಮಾಡಿದ್ದೀಯಾ ಅಂತ ಕೇಳ್ತಾ ಇದ್ರು. ಆ ಕೇಳಲಿಕ್ಕೆ ಕಾರಣ ಏನು ಅಂದರೆ, ಅವ್ರ ಹತ್ರ ಅಧ್ಯಯನ ಮಾಡಿದರೆ ಒಂಥರ ಇವರಿಗೆ ಟ್ರೀಟ್ಮೆಂಟು, ಇನ್ನೊಬ್ಬರ ಹತ್ರ ಅಧ್ಯಯನ ಆ ಥರ ಇದ್ದಿಲ್ಲ. ಅವ್ರ ಹತ್ರ ಹೇಗಿತ್ತು ಅಂದರೆ, ಗುರುಗಳ ಹತ್ರ ಅಧ್ಯಯನ ಮಾಡಿಕೊಂಡು ಬಂದೀಯಾ, ನೀನೇ ಓದ್ಕೊಂಡು ಬಂದೀಯಾ. ಒಂದು ಸಲ ಒಬ್ಬ ವ್ಯಕ್ತಿ ಬಂದು ನಾನು ಪರೀಕ್ಷೆ ಕೊಡ್ತೇನೆ ಅಂದ. ಆಯಿತು, ಯಾರ ಹತ್ರ ಅಧ್ಯಯನ ಮಾಡಿದ್ದು? ನಾನೇ ಓದ್ಕೊಂಡು ಬಂದಿದ್ದೇನೆ. ಕೂಡಲೇ ಸಿಟ್ಟಿನಿಂದ ಶಿಷ್ಯರನ್ನು ಕರೆದು ಇವನು ಹೊರಗೆ ಹಾಕ್ರೋ ಇವನ್ನ, ಅಯೋಗ್ಯ, ಗುರುಗಳಿಂದ ಅಧ್ಯಯನ ಮಾಡದೆ ಸ್ವಂತ ಅಧ್ಯಯನ ಮಾಡ್ಕೊಂಡ್ಬರ್ತೀಯ, ಹೋಗ ಆಚೆಗೆ. ಅಲ್ಲಿ ಮತ್ತೂ ಪ್ರಶ್ನೆಗಳು ಬರ್ತಾ ಇವೆ, ಬಹಳ ಕಡೆ ಬರುತ್ತೆ, ಸಾಮಾನ್ಯ ವಿಷಯ ಅಲ್ಲ. ಒಬ್ಬ ಇದ್ದಾನೆ ಜಿಜ್ಞಾಸು, ತಿಳ್ಕೋಬೇಕು ಅಂತ ಇಚ್ಛಾ ಇದೆ, ಗುರುಗಳು ಸಿಗ್ತಾ ಇಲ್ಲ, ಸರಿಯಾದ ಗುರುಗಳವರ ದೇಶದಲ್ಲಿ ಇಲ್ಲ, ಗುರುಗಳು ಸರಿಯಾದವರು ಸಿಗ್ತಾ ಇಲ್ಲ, ಅಂಥ ಕಾಲಕ್ಕೆ ಏನು ಮಾಡಬೇಕು? ಹಾಂ, ಗುರುಗಳು ಸಿಗದಿದ್ದಾಗ ಗ್ರಂಥಗಳಿಂದ ಚೂರು ಚೂರು ತಿಳ್ಕೋಬೋದು, ಆದರೆ ಅದೆಲ್ಲಿಗೆ ಪರ್ಯವಸಾನ ಆಗಬೇಕು ಅಂದರೆ, ಏನಕೇನ ಪ್ರಕಾರೇಣ ಒಳ್ಳೆ ಗುರುಗಳು, ಈ ಅಧ್ಯಯನದಿಂದಾದರೂ ಗುರುಗಳು ಸಿಗ್ತಾರೆ, ಅದರಿಂದ ಪೂರ್ತಿ ಆಗಬೇಕಷ್ಟೇ ಹೊರತು ಸ್ವಯಂ ತಾನೇ ಕಲ್ತುಕೊಂಡದ್ದರಿಂದಲೇ ಭಗವಂತನ ಪ್ರೀತಿ ಸದ್ಗತಿ ಅಂದರೆ ಆಗಲ್ಲ. ಇದು ಸ್ಪಷ್ಟ ಸುಧೀಂದ್ರರ ಮಾತದು. ಗುರೂಪದೇಶಜನ್ಯಂ ಜ್ಞಾನಂ ಪುಮರ್ಥ ಹೇತು ನಾಣ್ಯತ್. ಒಂದು ವೇಳೆ ನಾವೇ ಎಲ್ಲ ಓದಿಕೊಂಡು ಆ ಗ್ರಂಥದಿಂದ ಏನೋ ಮಾಡಿಕೊಂಡು ಬಂದರೆ ದೇವರ ಅನುಗ್ರಹ ಮಾಡಲ್ಲ ಎಂಬುದನ್ನು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯ ಇತಿ ಆಚಾರ್ಯೋರಣಿರಾಜ್ಯ ಸ್ಯಾತ್, ಅಂತೇವಾಸಿ ಉತ್ತರಾರಣಿಹಿ. ಅರಣಿಹಿ ಅರಣಿ ಅಂದರೆ ಏನು ಹೇಳ್ತಾರೆ, ಅಗ್ನಿಜನಕ ಅಶ್ವತ್ಥಾದಿ ದಾರು ವಿಶೇಷ. ಯಜ್ಞ ಮಾಡೋ ಕಾಲಕ್ಕೆ ಈ ಅರಣಿಯಿಂದ ಅಗ್ನಿಯನ್ನು ಉತ್ಪಾದನೆ ಮಾಡುತ್ತಾರೆ. ಹೇಗೆ ನೋಡಬೇಕದನ್ನು ವಿಶೇಷವಾಗಿ. ಕೆಳಗೆ ಚಿಕ್ಕ ಒರಳಿನಂಥ ಚಿಕ್ಕದಿರುತ್ತೆ, ಅದು ಮರದ್ದು, ಅಶ್ವತ್ಥ ವೃಕ್ಷದ ಮರದ್ದು ಇರುತ್ತೆ. ಹಾಗೆ ಅದರಲ್ಲಿ ಕಡಗೋಲಿನಂಥದ್ದು ಚೂಪಾದ ಭಾಗ ಇರತಕ್ಕಂಥದ್ದು ಮೇಲೆ ಇರುತ್ತೆ. ಒಂದು ಒರಳಿನಂಥದ್ದು, ಒಂದು ಕಡಗೋಲಿನಂಥದ್ದು. ಅಂದರೆ ಕೆಳಗೆ ಕಡಗೋಲು ಥರ ಇರಲ್ಲ, ಒಂದು ಕೋಲು. ಅದಕ್ಕೆ ಅದು ಕಡಿಯುವ ಕೋಲು, ಅದರಿಂದ ಕಡಗೋಲು ಅಂತ ಹೇಳಿದೆ. ಕಡಗೋಲು ಅಂದರೆ ಕಡೆಗೆ ಏನು ಗುಂಡಕ್ಕಿರುತ್ತಲ್ಲ, ಅದು ಇರಲೇಬೇಕು ಅಂತ ನಿಯಮ ಇಲ್ಲ. ಕಡಿಯುವ ಕೋಲು ಕಡಗೋಲು. ಅದಕ್ಕೆ ಬಹಳ ಜನ ಕೇಳ್ತಾರೆ, ಉಡುಪಿ ಕೃಷ್ಣ ಕಡಗೋಲು ಹಿಡ್ಕೊಂಡಾನ ಕಟಿಕೆ ಹಿಡ್ಕೊಂಡ? ಯಾಕೆ ಆ ಕೆಳಗೆ ಗುಂಡಕ್ಕಿಲ್ಲಲ್ಲ, ಕಡಗೋಲಿಗೆ ಕೆಳಗೆ ಗುಂಡಕ್ಕಿರುತ್ತಲ್ಲ, ಅದು ಕೃಷ್ಣನ ಕೈಯಲ್ಲಿ ಇಲ್ಲ, ಅವನು ಕಡಗೋಲು ಹಿಡ್ಕೊಂಡಿಲ್ಲ, ಯಾವುದೋ ಕೋಲು ಹಿಡ್ಕೊಂಡು ಬಂದಿದ್ದಾನೆ. ಕಡಗೋಲಲ್ಲಿ ಎರಡು ರೀತಿ, ಕೆಳಗೆ ಗುಂಡಕ್ಕೆ ಏನಿರುತ್ತಲ್ಲ ಅದರಿಂದ ಇರತಕ್ಕಂಥದ್ದೊಂದು ಕಡಗೋಲು, ಹಾಗಲ್ಲದೆ ಚೂಪಾದ ಭಾಗ ಇರತಕ್ಕಂಥ ಕೋಲು ಮಾತ್ರ ಇದ್ದರೂ ಅದು ಕಡಿಯುವ ಕೋಲೆ ಕಡಗೋಲೆ, ಅದನ್ನು ಕಡಗೋಲು ಅಂತಲೇ ಹೇಳ್ತಾರೆ. ಇದನ್ನು ಮೊಸರು ಕಡಿಯಲಿಕ್ಕೆ ಎಲ್ಲ ಬಳಸ್ತಾರೆ, ಯಾವುದು ಕೆಳಗೆ ಗುಂಡಾದ್ದನ್ನು. ಈ ಉದ್ದಕ್ಕಿರುವಂಥದ್ದು, ಚೂಪಾದ ಭಾಗ ಇರುವಂಥದ್ದು ಕೆಲವು ವಿಶೇಷವಾಗಿ ಅದು ಕಡಿಯ, ಅದಂದರೆ ಅದು ಕೆಳಗೆ ಗುಂಡಾದ್ದು ಇಲ್ಲದಿದ್ದರೂ ಮಧ್ಯೆ ಮಧ್ಯೆ ಸರ್ಕ್ಯುಲರ್ ಸ್ಟೆಪ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದರಿಂದ ಕಡಿತಾ ಬಂದರೆ ಏನಾಗುತ್ತೆ ಅಂದರೆ, ಈ ಆಂಗ್ಲದಲ್ಲಿ ಹೇಳಬೇಕಾದ್ರೆ ಫೈನ್ ಚರ್ನರ್ ಅಂತ, ಈ ಮಿಕ್ಸಿ ಜಾರಲ್ಲಿ ನೋಡ್ತಿರ್ತಾರಲ್ಲ ದೊಡ್ಡದಾದ ಬ್ಲೇಡ್ ಇದ್ದರೆ, ದೊಡ್ಡದಾದ ಬ್ಲೇಡ್ ಇದ್ದರೆ ಅದು ನಾನಾ ಪದಾರ್ಥಗಳನ್ನು ಗ್ರೈಂಡ್ ಮಾಡುತ್ತೆ. ಅದಲ್ಲದೆ ದೊಡ್ಡ ಜಾರಿಗೆ ಚಿಕ್ಕದು ಕೊಟ್ಟಿರ್ತಾರೆ, ಇಷ್ಟೇಷ್ಟು ಚಿಕ್ಕದು ಬ್ಲೇಡ್ ಇರುತ್ತೆ. ಆ ಬ್ಲೇಡನ್ನು ಇಟ್ ಆನ್ ಮಾಡಿದರೆ ಏನು ಕಟ್ ಮಾಡುತ್ತಪ್ಪ ಅಂದರೆ, ಅದು ಕಟ್ ಮಾಡಲಿಕ್ಕಲ್ಲ, ಈ ಹಾಲು ಮೊದಲಾದ್ದೆಲ್ಲ ಹಾಕಿದರೆ ಹಾಲಿರುತ್ತಲ್ಲ, ಹಾಲನ್ನು ಚರ್ನ್ ಮಾಡುತ್ತೆ, ಅಂದರೆ ಹಾಲು ಚೆನ್ನಾಗಿ ಮಿಕ್ಸ್ ಆಗುವಂತೆ ಮಾಡುತ್ತೆ. ಈ ನಾನಾ ರೀತಿಯಾದ ಅದಕ್ಕೆ ಪುಡಿಗಳು ಏನು ಹಾಕಿದರೆ ಹಾಲು ಮಿಕ್ಸ್ ಮಾಡಬೇಕಲ್ಲ, ಅದು ಲೋಟ ಹಿಡ್ಕೊಂಡು ಮಾಡೋಕ್ಕಿಂತ ಅದರಲ್ಲಿ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಬೇರೆ ಪುಡಿ ಮಾಡಲಿಕ್ಕೆ ಬಳಸೋದಲ್ಲ, ಬರೀ ಕಲಸಲಿಕ್ಕೆ ಮಾತ್ರ. ಅಂಥದ್ದು ಈ ಕೋಲು, ಕಡೆಗೆ ಆ ಗುಂಡಕ್ಕಿಲ್ಲದೇ ಇರತಕ್ಕಂತಹ ಕೋಲು, ಅದು ಕಡಗೋಲೆ, ಕೃಷ್ಣ ಹಿಡ್ಕೊಂಡದಂತಹ ಕಡಗೋಲು, ಹಾಲನ್ನು ಚೆನ್ನಾಗಿ ಮಿಶ್ರಣ ಮಾಡತಕ್ಕಂಥ ಕಡಗೋಲದು. ಇಲ್ಲಿ ಯಾಕೆ ಹೇಳಿದೆ, ಈ ಕಡಿಯುವ ಕೋಲೇ ಇರುತ್ತೆ, ಕಡಗೋಲು ಥರನೇ ಇರುತ್ತೆ, ಕೆಳಗೆ ಚೂಪಾದ ಭಾಗ ಇರುತ್ತೆ, ಆ ಚೂಪಾದ ಭಾಗ ಕೂಡಲಿಕ್ಕೆ ಕೆಳಗಿನ ಬಟ್ಟಲು ಥರ, ಒರಳು ಥರ, ಬಟ್ಟಲು ಥರ ಚಿಕ್ಕದಿರುತ್ತೆ, ಅಲ್ಲಿ ಇದು ಕೂಡಲಿಕ್ಕೆ ಸರಿಯಾದ ವ್ಯವಸ್ಥೆ ಇರುತ್ತೆ. ಇದರಲ್ಲಿ ಮೇಲಿನ ಆ ಕೋಲಿಗೆ ಹಗ್ಗ ಹಾಕಿ ಸೆಳೆಯುತ್ತಾರೆ, ಚೆನ್ನಾಗಿ ಸೆಳೆದರೆ ಕಡದರೆ ಏನು ಕಡಿಯೋದು ಅಂದರೆ, ನೀವು ನೋಡಬೇಕದನ್ನು. ಒಳ್ಳೆ ದಷ್ಟಪುಷ್ಟ ವ್ಯಕ್ತಿಗಳೇ ಕಡಿತಾರೆ, ಮಾಮೂಲು ಬಡಕಲಾದವರು ಕಡಿದ್ರೆ ಏನೂ ಬರಲ್ಲ. ಅಂಥದ್ದು ಒಳ್ಳೆ ದಷ್ಟಪುಷ್ಟವಾಗಿರ್ತಾರೆ, ಚೆನ್ನಾಗಿ ಸಾರ 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 ಕಡಿತಾ ಇರ್ತಾರೆ, ಸುಸ್ತಾಗ್ತಾ ಇರುತ್ತೆ ಅವರಿಗೆ, ಬರಲ್ಲ. ಅಂಥವರು ಒಂದು ಸಲ, ಎರಡು ಸಲ, ಮೂರನೇ ಸಲ ಹಾಕಿ ಚೆನ್ನಾಗಿ ಸೆಳೆದರೆ ಕಡದರೆ ಆವಾಗ ಕೆಳಗೆ ಹತ್ತಿ ಇಟ್ಟಿರ್ತಾರೆ, ಆ ಎರಡು ಭಾಗಗಳ ಮಧ್ಯೆ ಈ ರಾಚಿಕೊಳ್ಳೋದ್ರಿಂದ ಕಿಡಿ ಹಾರುತ್ತೆ, ಕಟ್ಟಿಗೆ ಒಳಗಿಂದ ಕಿಡಿ ಹಾರಿ ಬರುತ್ತೆ. ಆ ಹಾರಿದ ಕಿಡಿ ಹತ್ತಿಗೆ ಅಂಟಿಕೊಳ್ಳುತ್ತೆ, ಹತ್ತಿಯಿಂದ ಚೂರು ಹೊಗೆ ಬರಲಿಕ್ಕೆ ಶುರುವಾಗುತ್ತೆ. ಅದನ್ನು ತೆಗೆದು ಮತ್ತು ಚೂರು ಈ ಜುಂಗು ಮೊದಲಾದ್ದೆಲ್ಲ ಇಟ್ಟು ಅದನ್ನು ಜಾಸ್ತಿ ಮಾಡಿ 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 ಅಗ್ನಿಯನ್ನು ಜಾಸ್ತಿ ಮಾಡ್ತಾರೆ. ಇದು ಯಜ್ಞಕ್ಕಾಗಿ ಅರಣಿ ಮಥನದಿಂದ ಅಗ್ನಿಯನ್ನು ತೆಗೆಯುವ ಕ್ರಮ. ಅಲ್ಲಿ ಹೇಳ್ತಾ ಇದ್ದಾರೆ, ಆದ್ಯಾರಣಿ ಉತ್ತರಾರಣಿ ಅಂತ. ಮೊದಲನೇ ಅರಣಿ, ಎರಡನೇ ಅರಣಿ ಅಂತ ಎರಡು ಅರಣಿಗಳಿವೆ, ಅಂದರೆ ಎರಡು ಭಾಗಗಳು ಹೇಳಿದ್ದೇನಲ್ವಾ. ಅಲ್ಲಿ ವಿಶೇಷವಾಗಿರತಕ್ಕಂಥ ಆಚಾರ್ಯ ಆದ್ಯ ಉಪರಿತನ ಆರುಣಿ, ಇನ್ನು ವಿಶೇಷವಾಗಿರತಕ್ಕಂಥ ಮೇಲೆ ಇರುವಂಥ ಆ ಕೋಲೇನಿದೆ ಅದು ಆಚಾರ್ಯ. ಅಂತೇವಾಸಿ ಶಿಷ್ಯ ಉತ್ತರಾರಣಿ, ಉತ್ತರ ಅರಣಿ ಇಂದ ಕೆಳಗಿರತಕ್ಕಂಥದ್ದು ಪಾತ್ರೆಯಂತೆ ಇರುವಂಥದ್ದು ಶಿಷ್ಯ. ಯತ್ರ ಅಗ್ನಿ ಉತ್ಪದ್ಯತೆ ಸಹ ಅಧರಾರಣಿ. ಉತ್ತರಾರಣಿ ಅಧರಾರಣಿ ಅಂತ ಎರಡು ಕರೀತಾರೆ, ಪೂರ್ವಾರಣಿ ಉತ್ತರಾರಣಿ. ಪೂರ್ವಾರಣಿ ಅಥವಾ ಉಪರಿತನ ಅರಣಿ ಅಂದರೆ ಮೇಲೆ ಇರುವಂಥ ಕೋಲು. ಅಗ್ನಿ ಎಲ್ಲಿ ಹುಟ್ಟುತ್ತೋ ಅದು ಉತ್ತರಾರಣಿ ಅಥವಾ ಕೆಳಗಿನ ಅರಣಿ. ಹಾ, ಹೇಳ್ತಾ ಇದ್ದಾರೆ, ಪ್ರವಚನಂ ವ್ಯಾಖ್ಯ ತಯೋರರಣ್ಯೋಹ ಸಂಧಾನಂ ಸಂಕರ್ಷಣಾರ್ಥೋ ಮಧ್ಯವರ್ತಿ ದಾರು ವಿಶೇಷ. ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಪ್ರವಚನ ಅಂತ ಏನು ಬರ್ತಾ ಇದೆ ಇಬ್ಬರ ಮಧ್ಯೆ, ಅದನ್ನು ಹೇಳ್ತಾ ತತ್ ಸಂಧಾನಂ ಪ್ರವಚನಂ, ಮೇಲಿನ ಕೆಳಗಿನದ್ದು ಸಂಧಾನ ಅಂದರೆ ಇಟ್ಟು ತಿಕ್ಕೋದು ಸಂಧಾನ, ಅದೇ ಪ್ರವಚನ. ಅಂದರೆ ನೋಡಿ, ಅದರಲ್ಲಿ ಬರೇ ಸುಮ್ಮನೆ ಇಟ್ಟು ಇಡೋದಲ್ಲ, ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ತಿಕ್ಕಬೇಕು, ಅಂದರೆ ಕಡಿಯಬೇಕು. ಅದಕ್ಕೆ ಹೇಳ್ತಾ ಇದ್ದಾರಲ್ಲಿ, ಈ ಕಡಿಯೋದು ಎಂಬುದು ಯಾರು ಮಾಡ್ತಾರೆ? ಗುರು ಶಿಷ್ಯರೇ ಸೇರಿ ಮಾಡೋದು. ಪಾಠ ಮಾಡೋ ಕಾಲಕ್ಕೆ ಪ್ರವಚನ ಅಂದರೆ ಏನಂತ ಅರ್ಥ? ಇದು ಪ್ರವಚನ ಅಂದ್ರೇನು? ಪ್ರಕೃಷ್ಟವಾದ ವಚನ, ಅದು ಪಾಠವೂ ಆಗಬಹುದು, ನಾವು ಹೇಳಿದಂಥ ಪ್ರವಚನವೂ ಆಗಬಹುದು. ಒಟ್ಟಾರೆ ಶಿಷ್ಯರಲ್ಲಿ ಜ್ಞಾನವೆಂಬ ಕಿಡಿ ಹಾರಬೇಕು. ಅಂದರೆ ಏನು ಜ್ಞಾನ ಅಂದರೆ, ನೋಡಿ ಕಿಡಿ ಅಗ್ನಿ ಅಂತ ಬಾಯಿಯಿಂದ ಹೇಳ್ತಾ ಇದ್ದೇನೆ, ಇದು ಕಿಡಿಯಲ್ಲ, ಇನ್ಯಾವುದು? ನಿಜವಾಗಿ ಕಿಡಿ ಹಾರಿದರೆ ಸುಡುತ್ತಲ್ಲ, ಹಾಗೆ ಶಿಷ್ಯನಲ್ಲಿ ಜ್ಞಾನವೆಂಬ ಕಿಡಿ ನಿಜವಾಗಿ ಹಾರಿದರೆ ಅದು ಸುಡುತ್ತೆ ಶಿಷ್ಯನ ಮನಸ್ಸನ್ನು, ಅಂದರೆ ಅದು ಪರಿಣಾಮಕಾರಿಯಾಗುತ್ತೆ ಶಿಷ್ಯನಿಗೆ. ಅವನ ಮನಸ್ಸಿನಲ್ಲಿ ಒಳ್ಳೆ ಹಿಂದಿನದ್ದೆಲ್ಲ ಸುಡುತ್ತಾ ಬರುತ್ತೆ, ಒಳ್ಳೆ ಜ್ಞಾನ ಬರ್ತಾ ಬರುತ್ತೆ, ಆನಂದ ಆಗ್ತಾ ಬರುತ್ತೆ ಶಿಷ್ಯನಿಗೆ. ಆ ಶಿಷ್ಯ ಅಂದರೆ ಯಾರು ಅಂತ ಮತ್ತೆ ಪ್ರಶ್ನೆ. ನಾವು ಯಾರಿಗಾದರೂ ಶಿಷ್ಯರು ಹೌದೋ ಅಲ್ವೋ ಅಂತ ನಿಶ್ಚಯ ಹೇಗೆ ಮಾಡ್ಕೋಬೇಕು? ಅದಕ್ಕೆ ಹೇಳ್ತಾ ಇದ್ದಾರೆ, ಅವರ ಪ್ರವಚನದಿಂದ, ಅವರು ಹೇಳುವ ಜ್ಞಾನದಿಂದ, ಜ್ಞಾನವಾಹಿನಿಯೇ ಪ್ರವಚನ, ಅದರಿಂದ ನಮಗೆ ಜ್ಞಾನ ಬರೋದಲ್ಲದೆ ಆನಂದ ಬರ್ತಾ ಇದೆಯಾ ಟೆಸ್ಟ್ ಮಾಡಿ ನೋಡಿಕೊಳ್ಳಿ. ಆನಂದ ಬರ್ತಾ ಇದ್ದರೇ ಅವರು ಗುರುಗಳು. ಅದ್ಯಾಕ್ರಿ ಹಾಗೆ ಹೇಳ್ತೀರಿ, ಪ್ರವಚನ ಕೇಳಿದ್ರೆ ಆನಂದ ಬರುತ್ತಲ್ಲ ಅಂದರೆ? ಬರಲ್ಲ, ಎಲ್ಲರಿಗೂ ಬರಲ್ಲ. ಲಾಟಲ್ಲಿ ಸಾರಾಸಗಟಾಗಿ ಎಲ್ಲ ಕೂತಿರ್ತಾರೆ, ಎಲ್ಲರಿಗೂ ಪ್ರವಚನ ಕೇಳಿದಕ್ಕೆ ಆನಂದ ಆಗ್ತಾ ಇರಲ್ಲ, ಕೆಲವರು ಕೇಳ್ತಾನೇ ಇರ್ತಾರೆ. ಕೇಳೋದರಲ್ಲಿ ಉದ್ದೇಶವೇ ಬೇರಿರುತ್ತೆ. ಏನದು ಅಂದರೆ, ಇದೆಲ್ಲ ತಿಳ್ಕೊಂಬಿಡ್ಬೇಕು. ಆ ತಿಳ್ಕೊಂಬಿಟ್ಟು ಎಸ್, ಅದನ್ನು ಕಲೆಕ್ಟ್ ಮಾಡಬೇಕು. ಮುಂದೇನು? ಒಬ್ಬರೇ ಕೂತು ಅದನ್ನು ಅನುಸಂಧಾನ ಮಾಡಿ ಆನಂದ ಪಡಬೇಕು ಇಲ್ಲ, ಇನ್ನೇನು, ಇನ್ನೊಬ್ಬರಿಗೆ ಹೇಳ್ಬಿಡ್ಬೇಕು. ಈ ತಳ್ಕೊಂಡದ್ದು ಇಮ್ಮಿಡಿಯೇಟಾಗಿ ಗ್ರೂಪ್ಸ್ಗೆ ಪಾಸ್ ಆನ್ ಮಾಡಿಬಿಡ್ಬೇಕು. ಅವರೆಲ್ಲರೂ ಓ ಇವ್ರಿಗಿಂಥ ಜ್ಞಾನವಿದೆ ಅಂತ ಮೆಸೇಜ್ಗಳು ಕಳಿಸ್ಬೇಕು. ಆ ಮೆಸೇಜ್ಗಳು ನೋಡಿ, ಲೈಕ್ಗಳು ಅಂತೇನೋ ಬರ್ತಾ ಇದೆಯಲ್ಲಪ್ಪ, ಅಂಥವು ಎಲ್ಲ ನೋಡಿ ಆನಂದ ಪಡಬೇಕು. ಇದಕ್ಕಾಗಿ ಕೊಡೋ ವ್ಯಕ್ತಿಗಳು ಕೆಲವಿರ್ತಾರೆ. ಇನ್ನು ದೇವರ ಚಿಂತನೆ ಮಾಡಬೇಕು. ಈ ಸಬ್ಜೆಕ್ಟು ನನ್ನ ತಲೆಗೆ ಹೋಗಬೇಕು. ಹೋಗೋದು ಅಂದರೆ ಅದು ಯಾರ ಕುರಿತು ಹೇಳಿದ್ದಾರೋ, ಆ ಮಹಾನುಭಾವರು ಇದ್ದಾರೆ ಅಂತ ಭಾವನೆ ಬರಬೇಕು. ಅಲ್ಲಿ ನಾ ಚಿಂತನೆ ಮಾಡಬೇಕು. ಇದ್ಯಾವುದಿರಲ್ಲ, ಇನ್ನೇನಿರುತ್ತೆ ಅಂದರೆ, ಹಾ ಇತ್ತೇಳ್ಕೊಂಡು ನಾನು ಎಸ್ ಇಷ್ಟು ಜನರಲ್ಲಿ ಹಾ ಇಷ್ಟು ತಳ್ಕೊಂಡವ ಅಂತ ನನಗೆ ಪ್ರಖ್ಯಾತಿ ಬರಬೇಕು. ಆ ರೀತಿ ಮಾರ್ಗವೇ ಬೇರೆ. ಇನ್ನೂ ಕೆಲವರು ಬರ್ತಿರ್ತಾರೆ, 1 ಅವರ್ ಸಾಧನೆ ಅಂತ ಹೇಳಿದಾರಪ್ಪ, ಬಂದು ಕೊಡಬೇಕು. ಅರ್ಥ ಆದರೆ ಸರಿ, ಅರ್ಥ ಆಗದಿದ್ದು ಸರಿ, ಯಾರೋ ಆಚಾರ್ಯ ಹೇಳಿದ್ದಾರೆ ಬಂದು ಕೂತದ್ದಕ್ಕೂ ಫಲ ಇದೆ ಅಂಥೇಳಿ ಕೂತು ಹೋಗೋಣ. ಅರ್ಥ ಆದರೆ ಸರಿಯಪ್ಪ, ಅರ್ಥ ಆದರೆ ಈ ಎಚ್ಚರದಲ್ಲಿರ್ತೀವಿ. ಅರ್ಥ ಆಗಿಲ್ಲ, ಅಲ್ಲೇ ಒಂಚೂರು ತೋಕಡಿಸಿದ್ರೆ ಆಯಿತು, ಮನೆಗೆ ಹೋಗಿ ಹೇಗೂ ಆ ಹಾಸಿಗೆ ಮೇಲೆ ಕೂತ್ಕೊಂಡು ತೋಕಡಿಸ್ಬೇಕಲ್ಲಪ್ಪ. ಅಂಥದ್ದು ಏನೋ ಪ್ರವಚನಕ್ಕೆ ಬಂದು ತೋಕಡಿಸಿದ್ರೆ ಎಷ್ಟರ ಪುಣ್ಯ ಆದರೂ ಬರುತ್ತೆ. ಮತ್ತು ಸೋಮನೆ ಮನೆಗೆ ಕೂದ್ರೆ ಯಾಕೆ ಸ್ವಲ್ಪ ಬರೋದು, ವಾತಾವರಣ ಚೇಂಜ್ ಆಗುತ್ತೆ, ಗಾಳಿ ಆಕ್ಸಿಜನ್ ಸಿಗುತ್ತೆ, ಬರ್ತೀವಿ. ಆ ಪ್ರವಚನಕ್ಕೆ ಅಂತ ಬಂದಾಗ ನಾನಾ ಜನ ಸಿಗ್ತಾರೆ, ಚೂರು ಆ ಲೈಫ್ ಚೇಂಜ್ ಇರುತ್ತೆ, ಮಾತು ಎಲ್ಲ ಚೆನ್ನಾಗಿರುತ್ತಪ್ಪ, ಸ್ವಲ್ಪ ಹೋಗಿ ಬರೋಣ. ಈ ಊರು ಇರ್ತಾರೆ ಎಷ್ಟು ಜನವೋ. ಇನ್ನೂ ಅದರಲ್ಲಿ ಇನ್ನೂ ಕೆಲವರು ಕೂತಿರ್ತಾರೆ, ಏನು ಅವರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ತಿಳ್ಕೊಂಡು ಬಂದದಕ್ಕೆ ತಿಳ್ಕೊಂಡಿರ್ತಾರಲ್ಲ, ಇದು ಈ ಪ್ರವಚನದಲ್ಲಿ ನಾನು ತಿಳ್ಕೊಂಡದ್ದೆಲ್ಲ ಬರ್ತಾ ಇದೆಯಾ ಇಲ್ವಾ, ಕೌಂಟರ್ ಚೆಕ್. ಆ ಕರ್ಮಕ್ಕೆ ಆ ಪ್ರವಚನಕಾರ ಏನೋ ಪಾಪ ಒಂದು ವಿಷಯ ಹೇಳಿರಲ್ಲ, ಮರೆತು ಹೋಗಿರ್ತಾರೆ, ಮುಂದಕ್ಕೆ ಹೋಗ್ತಿರ್ತಾರೆ, ಥಟ್ಟನೆ ಹಿಡಿಯೋದು ಹಿಡಿದು ಇದು ಬರಬೇಕಾಗಿತ್ತಲ್ಲ ಯಾಕೆ ಬರಲಿಲ್ಲ ಅಂದರೆ, ಅದರಲ್ಲೇ ಎಲ್ಲ ತೋರಿಸೋದು, ಇದು ಈ ಸಬ್ಜೆಕ್ಟು ಈ ಟೆಕ್ಸ್ಟ್ ಬುಕ್ಕಲ್ಲಿದೆ, ಇದು ಬರಬೇಕಾಗಿತ್ತು, ಇದು ಬರಲಿಲ್ಲ ಅಂದರೆ ನೀವು ಹೇಳಲಿಕ್ಕೆ ಮೊದಲೇ ನಂಗೆ ಗೊತ್ತಾಗ್ಬಿಟ್ಟಿದೆ, ನಾನು ಅದಕ್ಕೂ ತಿಳ್ಕೊಂಡಿದ್ದೀನಿ, ನೀವು ತಿಳ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಒಟ್ಟಾರೆ ಹೇಳಿಲ್ಲ, ಆದ್ದರಿಂದ ನಿಮ್ಗೆ ಗೊತ್ತೋ ಇಲ್ಲೋ. ಇಷ್ಟರ್ಥ ಆ ಪ್ರಶ್ನೆಗಳಲ್ಲಿ. ಇನ್ನು ತನ್ನ ಗೊತ್ತಿದ್ದನ್ನೆಲ್ಲ ಅಲ್ಲಿ ಪ್ರಕಟ ಮಾಡೋದು, ಆ ಪ್ರಶ್ನೆ ಮಾಡುವುದರಲ್ಲೇ ನನಗಿಷ್ಟು ವಿಷಯ ಗೊತ್ತು ಅಂತ ಹೇಳೋದೇ ಪ್ರಶ್ನೆ ಮಾಡೋದು ತಾತ್ಪರ್ಯ ಇರುತ್ತೆ. ತಿಳ್ಕೋಬೇಕು ಅಂತ ಅದು ಬೇರೆ ಎಲ್ಲಿಗೂ ಹೋಗಿರುತ್ತೆ. ಇಂಥ ವ್ಯಕ್ತಿಗಳು ಕೂತಿರ್ತಾರೆ, ಎಲ್ಲರ ದರ್ಶನವೂ ಆಯಿತು ನಮಗೆ, ಆನಂದವೋ ಆನಂದ. ಹಾ, ಈ ಎಲ್ಲ ಫಿಲ್ಟ್ರೇಷನ್ ಆದರೆ ಕೆಲವು ಮಾತ್ರ ಆಣಿಮುತ್ಯಗಳು ಸಿಗುತ್ತೆ. ಯಪ್ಪ, ನಾನು ಒಂದು ಕೇಳಬೇಕು ಲೈಫಲ್ಲಿ, ಒಂದು ಪಡ್ಕೋಬೇಕು, ನಾನು ಕೇಳಿ ಆನಂದ ಪಡಬೇಕು, ವಿಷಯ ಹೊಸದು ಹೊಸ ತಿಳ್ಕೋಬೇಕು, ನನ್ನಲ್ಲಿ ಅನುಷ್ಠಾನಕ್ಕಿಡಬೇಕು, ಅನುಸಂಧಾನ ಮಾಡಬೇಕು ಅಂತ ಬರುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ನಮಸ್ಕಾರ. ಅಂಥವ್ರು ತುಂಬ ಜನ ಬರ್ತಾರೆ, ಆಸಕ್ತರಾದವರು ಇದ್ದಾರೆ. ಅದಕ್ಕೆ ಪ್ರವಚನ ಅಂಬುದು ಇನ್ನ ಬದುಕಿದೆ, ಕೋಮಾ ಸ್ಟೇಜ್ಗಿನ್ನ ಹೋಗಲಿಲ್ಲ ಪ್ರವಚನ. ಅದಕ್ಕೆ ಪ್ರವಚನ ಅಂದ್ರೇನು? ಪ್ರಕೃಷ್ಟವಾದ ವಚನ. ಪ್ರಕೃಷ್ಟವಾದ ವಚನ ಅಂದ್ರೇನು? ಅದಕ್ಕೆ ನಮ್ಮ ವ್ಯಾಸ ತತ್ವಜ್ಞರು ಹೇಳುತ್ತಾರೆ, ಪ್ರವಚನ ಬಾಹೋದೆ ಎಂದಿಗನ್ನ ಅಂದರು. ಪ್ರವಚನ ಸಿಗುತ್ತೇನಯ್ಯಾ ಅಂದರು. ಅದೇನು ನಮಗೆಲ್ಲ ಕಡೆ ಸಿಗುತ್ತಲ್ಲ ಅಂದರೆ ಹಾಗಲ್ಲ. ಪ್ರವಚನ ಅಂದರೆ ಗುರುಗಳಿಂದ ಕೇಳಿದ್ದನ್ನು ಅನುಷ್ಠಾನಕ್ಕೆ ಇಟ್ಟು ಹೇಳೋದು ಪ್ರವಚನ. ಆ ಸಾಲಲ್ಲಿ ನಾವ್ಯಾರಿಲ್ಲ, ಇವನು ಪುಸ್ತಕ ನೋಡಿಕೊಂಡು ಗುರುಗಳು ಹೇಳಿದ್ದನ್ನು ಹಾಗೆ ಹೇಳ್ಕೊಂಡು ಹೋಗೋದು ನಿಜವಾದ ಪ್ರವಚನ ಅಂದ್ರದು. ವಾಯ್ಕರಾಚಾರ್ಯ ಹತ್ರ ಒಬ್ಬರು ಬಂದ್ರಂತೆ, ಬಂದು ಕೇಳಿದ್ರಂತೆ, ಸ್ವಾಮಿ ಸ್ವಲ್ಪ ನಂಗೆ ಉಪದೇಶ ಕೊಡ್ತೀರಾ? ಏನು ಕೊಡಬೇಕಯ್ಯ? ಮಧುವಿದ್ಯಾ ಉಪಾಸನ ಅಂತದಲ್ಲ, ಅದಂಚೂರು ಉಪದೇಶ ಕೊಡ್ರಿ. ಅವ್ರು ಏನು ಹೇಳಿದ್ರು ಗೊತ್ತಾ, ಇಂಥ ಮಾತು ಹೇಳಿದ್ರು ಗೊತ್ತಾ, ಅವರು ಹೇಳಿದ್ರಂತೆ, ನನಗೆ ಅನುಭವಕ್ಕೆ ಬರಲಿಲ್ಲ, ನಿಂಗೇನು ಉಪದೇಶ ಕೊಡ್ತೀನೋ, ಆ ತಿಳ್ಕೊಂಡದ್ದು ನನಗೆ ಅನುಭವಕ್ಕೆ ಬರ್ತಾ ಇಲ್ಲ ಮಧುವಿದ್ಯಾ, ನಿಂಗೇನು ಕೊಡ್ತೀನಿ ಹೋಗು. ಇದು ಅಂದರೆ ರುಜುತ್ವ, ಅಂದರೆ ಕರೆಕ್ಟಾಗಿ ಫ್ರ್ಯಾಂಕಾಗಿ ಹೇಳೋದು. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲದ ನಾನೇ ಹೇಳ್ತೀನಿ, ಗೊತ್ತಿರೋದಂದ್ರೆ ಪುಸ್ತಕದಲ್ಲಿ ಇರೋದು ಗೊತ್ತು ನನಗೆ, ಅದು ನಾನು ಇನ್ನೂ ಅಪ್ಲೈ ಮಾಡಲಿಕ್ಕಾಗಿಲ್ಲ ನನಗೆ. ದೆನ್ ಹೌ ಕೆನ್ ಐ ಟೀಚ್ ಯು ವಿಥೌಟ್ ನೋಯಿಂಗ್ ಸಬ್ಜೆಕ್ಟ್ ಪರ್ಫೆಕ್ಟ್ಲಿ? ಹೌದಲ್ಲ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇದು ಪ್ರವಚನ, ಪ್ರಕೃಷ್ಟವಾದ ವಚನ, ಗುರುಗಳ ಬಾಯಿಂದ ಬರತಕ್ಕ ಅನುಭವದಿಂದ ಕೂಡಿದ ವಚನವೇನಿದೆ ಅದು ಪ್ರವಚನ. ಆವಾಗ ಮತ್ತು ಪ್ರಶ್ನೆಗಳು ಅನೇಕ ಬರುತ್ತಿಲ್ಲಿ. ಗುರುಗಳ ಬಾಯಿಂದ ವಚನ ಬರ್ತಾ ಇರುತ್ತೆ, ಅದು ಬರೀ ವಚನವೋ ಪ್ರವಚನವೋ ಹೇಗೆ ಗೊತ್ತಾಗುವುದು? ಅವರಿಗೆ ಆ ವಿಷಯದಲ್ಲಿ ಪೂರ್ತಿ ಅನುಭವ ಇದೆಯೋ, ಅರ್ಧ ಅನುಭವ ಇದೆಯೋ, ಚೂರಾದರೂ ಅನುಭವ ಇದೆಯೋ ಇಲ್ಲವೇ ಇಲ್ಲವೋ ಅಂತ ಕೇಳಿದವರಿಗೆ ಹೇಗೆ ಕನ್ಫರ್ಮ್ ಆಗುತ್ತೆ ಹೇಳಿ. ನಮ್ಮ ಪಾರ್ಟಿಯಿಂದ ನಮಗೆ ಕನ್ಫರ್ಮೇಶನ್ ಬರಬೇಕಲ್ಲ, ನೀವು ಪ್ರಕಾರ ಹೇಳಿದ್ದು ಸರಿ ಓಕೆ, ಅದು ಪ್ರವಚನವೋ ಬರೀ ವಚನವೋ ಅಂತ ಹೇಗೆ ನಮ್ಗೆ ಗೊತ್ತಾಗಬೇಕು? ಅವಾಗ ಹೇಳ್ತಾರೆ, ಹಾ, ಯಾರ ಮಾತಿನಿಂದ ಯದುಕ್ತ್ಯ ನ ಪ್ರಬುದ್ಧೇತ ಸುಪ್ತಸ್ತು ಅಜ್ಞಾನ ನಿದ್ರಯ ಅಂತ. ಗುರು ಅವರ ಪ್ರವಚನ ಅಂದ್ರೆ ಏನು ಅಂದರೆ, ಅದು ಕೇಳಿದ ಮೇಲೆ, ಅವರ ಮಾತು ಕೇಳಿದ ಮೇಲೆ ನಮ್ಮಲ್ಲಿ ಅದು ಪರಿಣಾಮ ಆಗಿ, ಹಾ, ಈ ವಿಷಯ ತಿಳ್ಕೊಂಡಿದ್ದೀನಿ, ಇದನ್ನು ನಾನು ಅನುಷ್ಠಾನಕ್ಕಿಡಬೇಕು ಅಂತ ನಮಗೆ ನಿಜವಾಗಿ ಆ ವಿಷಯದಲ್ಲಿ ದೇವರ ಚಿಂತನೆ ಒಬ್ಬರೇ ಕೂತಾಗ ಬರ್ತಾ ಅದು ಬಡದು ಎಬ್ಬಿಸ್ತಾ ಇದೆಯಾ ನಮ್ಮೊಳಗೆ ಅವರ ಮಾತು, ಏ ಇದು ಮಾಡಬೇಕಪ್ಪ, ಇದು ಅನುಷ್ಠಾನಕ್ಕಿಡಬೇಕು, ನಾಳೆಯಿಂದ ಇದು ಅನುಷ್ಠಾನ ಮಾಡಬೇಕು ಅಂತ ಬರ್ತಾ ಇದೆಯಾ? ಎಸ್, ಅವರಿಗೆ ಆ ವಿಷಯದಲ್ಲಿ ಹೇಳಿದವರಿಗೆ ಅದು ಅನುಷ್ಠಾನಕ್ಕಿದೆ ಅಂತರ್ಥ. ಇದು ಟೆಸ್ಟಿಂಗ್. ಅನ್ನ ಆಯ್ತಾ ಅಂದರೆ ಹೇಗೆ ನೋಡ್ತೀರಲ್ಲ ಆ ಥರ, ಯಾರ ಮಾತಿನಿಂದ ಯಾವ ವಿಷಯದಲ್ಲಿ ಆ ಅನುಷ್ಠಾನಕ್ಕಿಡಬೇಕು ಎಂಬ ಬುದ್ಧಿ ಬರ್ತಾ ಇದೆಯಾ? ಆ ಚೂರಾದರೂ ಅವರು ಅನುಷ್ಠಾನಕ್ಕಿಟ್ಟಿದ್ದಾರೆ ಅಂತರ್ಥ. ಇಫ್ ನಾಟ್, ಆಸರು ಟೇಪ್ ರೆಕಾರ್ಡರಲ್ಲಿ ಕೇಳದಂತೆ ಇದೆಯಾ? ಹಾ, ಅಂದರೆ ಅಲ್ಲೇನು ಮೂಲದಲ್ಲಿ ತೊಂದರೆ ಇದೆ. ಅಥವಾ ಇನ್ನೊಂದು ಇದೆ, ಕೇಳುವವರಿಗೆ ಯೋಗ್ಯತೆ ಇಲ್ಲದಿದ್ರೂ, ಕೇಳುವವರಿಗೆ ಯೋಗ್ಯತೆ ಇಲ್ಲದಿದ್ರೂ ಅದು ಕೇಳಿದಾಗ ಇವರಿಗೆ ಅನುಷ್ಠಾನಕ್ಕೆ ಬರಲ್ಲ, ಎರಡೂ ಇದೆ. ಆದರೆ ಸಾಮಾನ್ಯವಾಗಿ ಅನುಷ್ಠಾನಕ್ಕಿಡುವಕ್ಕೆ ಸಿದ್ಧರಾದಂಥ ವ್ಯಕ್ತಿ ಕೂತಾಗ, ಯೋಗ್ಯತೆ ಇದ್ದಾಗ ಅಲ್ಲಿ ಮಾತು ಪರಿಣಾಮಕಾರಿ ಆಗಿಲ್ಲ ಅಂದರೆ ಈ ರೀತಿ ಚಿಂತನೆ. ಅದಕ್ಕೆ ಎರಡು ಕೊಟ್ಟೆ, ಕೇಳಿದಂಥ ವ್ಯಕ್ತಿ ಇನ್ನ ಯೋಗ್ಯನಾಗಿಲ್ಲ ಅಂದರೆ ಅದು ಪರಿಣಾಮ ತೋರಲ್ಲ. ಹೌದು, ಷೋಡಶಿ ಒಂದು ಕಡೆ ಎದ್ದದ್ದು ಕುಣಿಯೋರು, ಆನಂದ ಪಡುವವರು, ಯಪ್ಪ ಇಂಥ ಗ್ರಂಥ ನಾನು ಕೇಳೇ ಇಲ್ಲ ಅಂತ ಆನಂದ ಪಡೋರು ಒಂದು ಕಡೆ ಕೂತಿದ್ರೆ, ಇನ್ನೊಬ್ರು ಈ ಗ್ರಂಥ ನಮ್ಗೆ ಅರ್ಥವೇ ಆಗ್ತಾ ಇಲ್ಲ, ಅದಕ್ಕೆ ನಾವು ಬರಲ್ಲ ಅಂತ ಹೋದವರು ಇದ್ದಾರೆ, ಅದು ಹೇಳಿದವರು ಇದ್ದಾರೆ. ಇಲ್ಲ ಆಚಾರ್ಯ, ನಮ್ಗೆ ಅರ್ಥವೇ ಆಗ್ತಾ ಇಲ್ಲ, ಏನೋ ಅದು ತುಂಬ ಇದಾಗ್ತಾ ಇದೆ, ಅದಕ್ಕೆ ನಾವು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡ್ಬೇಕು ಬಂದು ಕೂತ್ಕೊಂಡು ಅಂತ ನಾವು ಬರ್ತಾ ಇಲ್ಲ ಅಂತ ಪಾಪ ಎದುರಿಗೆ ಫ್ರ್ಯಾಂಕ್ ಆಗಿ ಹೇಳಿದವರು ಇದ್ದಾರೆ. ಮತ್ತೆ ಅದರಿಂದ ಯೋಗ್ಯತೆ ಇದ್ದೂ ಅದು ಪರಿಣಾಮಕಾರಿ ಆಗಿಲ್ಲ ಅಂದ್ರೆ ರಿವರ್ಸಲ್ಲಿಗೆ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರವಚನಂ ತತ್ಸಂಧಾನಂ, ಪ್ರಕೃಷ್ಟವಾದ ವಚನ ಅಂದರು. ಅಂದರೆ ಏನಂತ ಅರ್ಥ ಇಲ್ಲಿ ಅಂದರೆ, ಈ ಅರಣಿಯನ್ನು, ಮೇಲಿನ ಅರಣಿಯನ್ನು ಸಾರ 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 ಸೆಳೀತಾರಲ್ವ, ಆ ಸೆಳೆಯೋದು ಹೇಗೆ ಅಂದರೆ, ಗುರುಗಳು ಹೇಳೋದು ಮೊದಲನೆಯ ಸೆಳೆತ, ಗುರುಗಳು ಹೇಳಿ ಮುಂದಕ್ಕೆ ಹೋಗಬೇಕು ಅಂತಿದ್ರೆ ಹೀಗೆ, ಶಿಷ್ಯ ಹೀಗೆ ಸೆಳೆಯುತ್ತಾನೆ. ಯಾಕೆ ಅಂದರೆ, ಇಲ್ಲ, ನೀವೇನೋ ಹೀಗೆ ಹೇಳ್ತೀರಾ, ನನ್ನ ತಲೆಯಲ್ಲಿ ಈ ಪ್ರಶ್ನೆ ಇದೆ ಅಂತಾನೆ. ಆವಾಗ ಗುರುಗಳು ಹೀಗೆ ಸೆಳಿತಾರೆ, ನೋಡಿ ಇದು ಉತ್ತರ ಅಂತ. ಆವಾಗ ಶಿಷ್ಯ ಮತ್ತು ಸೆಳಿತಾನೆ, ನೋಡಿ ನನಗೆ ಸಂಶಯ ಅಂತ. ಅದರ ಮಧ್ಯೆ ಹುಟ್ಟೋದು ಅನುಭವದ ಅಗ್ನಿ, ಜ್ಞಾನಾಗ್ನಿ ಹುಟ್ಟುತ್ತೆ. ಇದು ಮಾಡಿಸೋದು ಯಾರು ಅಂದರೆ, ಇಬ್ಬರ ಒಳಗೆ ನಿಂತ ತತ್ವಾಭಿಮಾನಿ ದೇವತೆಗಳು, ದೇವರು. ಅವರನ್ನ ಮರೆತರೆ ಎಲ್ಲ ಗೋವಿಂದ. ಅವರೇ ನಿಂತು ಗುರು ಶಿಷ್ಯರಲ್ಲಿ ಮಥನ ಮಾಡಿಸಿ ಜ್ಞಾನರೂಪಿ ಭಗವಂತ ಹುಟ್ಟಿ ಬರ್ತಾ ಇದ್ದರೆ ಅವನಿಗೆ ನಮಸ್ಕಾರ ಮಾಡುತ್ತಾರೆ ದೇವತೆಗಳು. ಅದನ್ನು ಹೇಳ್ತಾ ಇದ್ದಾರೆ, ತತ್ಸಂಧಾನಂ ಪ್ರವಚನಂ. ಅದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ವಿದ್ಯಾವಹ್ನಿಹಿ ಸುಖಾವಹ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ವಿದ್ಯಾ ತತ್ವಜ್ಞಾನಂ ಸುಖಾಬಹೋ ವಹ್ನಿಹಿ. ಈ ಎರಡೂ ಅರಣಿಗಳ ಸಂಧಾನ ಆದಾಗ ಹುಟ್ಟಿದಂಥ ಅಗ್ನಿ ಏನಿದೆ, ಆ ಅಗ್ನಿಯೇ ತತ್ವಜ್ಞಾನ. ಅದು ಸುಖಾವಹ ವಹ್ನಿಹಿ ಅಂತ ಹೇಳ್ತಾರೆ. ಅದು ಬೆಂಕಿ ಹೌದು, ಸುಖ ಕೊಡುವಂಥ ಬೆಂಕಿ ಅಂತ ಹೇಳಿದರು. ಅಂದರೆ ಆ ಜ್ಞಾನ ಒಳಗಿನ ಅಜ್ಞಾನವನ್ನು ಸುಟ್ಟು ಬಿಡ್ತಾ ಇರುತ್ತೆ, ಆದ್ದರಿಂದ ಸಂತೋಷ ಆಗ್ತಾ ಇರುತ್ತೆ ಈ ಶಿಷ್ಯನಿಗೆ. ಆ ಶಿಷ್ಯನ ಸಂತೋಷ ನೋಡಿ ಗುರುಗಳಿಗೂ ಸಂತೋಷ ಆಗ್ತಾ ಇರುತ್ತೆ. ಹಾ, ಸಂತೋಷ ಆಯ್ತೇನಪ್ಪ. ಹೇಗೆ ತಾಯಿ ತನ್ನ ಮೊಲೆಯನ್ನು ಮಕ್ಕಳಿಗೆ ಕೊಟ್ಟಾಗ ಆ ಮಕ್ಕಳು ಏನು ಆ ಚೀಪಿ ಚೀಪಿ ಆನಂದ ಆ ಮುಖದಲ್ಲಿ ಬರ್ತಾ ಇರುತ್ತಲ್ಲ, ಅದು ನೋಡಿ ಆನಂದ ಪಡ್ತಿರ್ತಾಳೆ ತಾಯಿ, ಹೌದಲ್ವೋ? ಹಾಗೆ ಗುರು ಶಿಷ್ಯರ ಸಂಬಂಧ ಹಾಗೆ. ಅದಕ್ಕೆ ನಿಜವಾದ ಗುರು ನಿಜವಾದ ಶಿಷ್ಯ ಇದ್ದರೆ ಅವರ ಮಧ್ಯೆ ತುಂಬ ಅಂಟು ಬೆಳೆದು ಹೋಗಿರುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ಗುರುಗಳಿಂದ ಅಧಿಕ ಇನ್ನಾರೂ ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡು, ಗುರುಸ್ವಾಮಿ ವರದ ಗೋಪಾಲ ವಿಠಲ, ಸಕಲ ದುರಿತಗಳ ಕಳೆವ ಸುಖಕರೆವ ನೋಡು. ಸುಖವನ್ನು ಕೊಡ್ತಾರೆ ಗುರುಗಳ ಮೂಲಕ. ಅದನ್ನು ಹೇಳ್ತಾ ಇದ್ದಾರೆ, ವಿದ್ಯಾವಹ್ನಿಹಿ ಅಂದರೆ ವಿದ್ಯಾ ತತ್ವಜ್ಞಾನಂ ಸುಖಾಬಹೋ ವಹ್ನಿಹಿ. ಅದಕ್ಕೆ ಹೇಳ್ತಾರೆ, ಯಥಾ ಅರಣಿ ಮಥನಜೋ ಅಗ್ನಿರೇವ ಸ್ವರ್ಗಾದಿ ಹೇತು ನಾಣ್ಯ. ಇಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಇದು ನೋಡಿದಾಗ ಯಪ್ಪ ಅನಿಸಿಬಿಡುತ್ತೆ. ಈ ಅರಣಿ ಮಥನದಿಂದ ಹುಟ್ಟಿದ ಅಗ್ನಿಯೇ ಸ್ವರ್ಗಾದಿಗಳಿಗೆ ಹೇತು. ಅಂದರೆ ಎಲ್ಲೋ ಬೆಂಕಿ ಪೇಟಿಗೆ ಪಟ್ ಅಂತ ಹಚ್ಚಿ ಆ ಅಗ್ನಿ ಏನಿರುತ್ತೆ, ಅಡಿಗೆ ಮನೆಯಲ್ಲಿ ಅಗ್ನಿ ಇರುತ್ತಲ್ಲ, ಅದನ್ನೇ ತಂದಿಟ್ಟು ಹೋಮಗಳೆಲ್ಲ ಮಾಡ್ತಾ ಇರ್ತೀವಿ ನಾವು, ಹೌದಾ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮಾತಲ್ಲ ಸುಧೀಂದರರ ಮಾತು, ಯಥಾ ಅರಣಿ ಮಥನಜೋ ಅಗ್ನಿರೇವ ಸ್ವರ್ಗಾದಿ ಹೇತು ನಾಣ್ಯ. ಅರಣಿ ಮಥನದಿಂದ ಹುಟ್ಟಿದ ಅಗ್ನಿಯೇ ಹೋಮ ಮಾಡಿದಾಗ ಅಲ್ಲಿ ಸ್ವರ್ಗಾದಿಗಳಿಗೆ ಹೇತುವೋ, ಬೇರೆ ಅಗ್ನಿಗಳು ಸ್ವರ್ಗಾದಿಗಳಿಗೆ ಹೇತುವಲ್ಲವೋ, ಅಂದರೆ ಪುರುಷಾರ್ಥ ಯಾವುದನ್ನು ಕೊಡಲ್ಲವೋ. ತದ್ವತ್ ಆಚಾರ್ಯ ಪ್ರವಚನ ಜನ್ಯೈವ ವಿದ್ಯಾ, ಗುರುಗಳ ಬಾಯಿಯ ಮೂಲಕ ಹುಟ್ಟಿದ ವಿದ್ಯೆಯೇ ಮೋಕ್ಷ ಹೇತು ನಾಣ್ಯ ಇತಿ ಭಾವ. ಎಷ್ಟು ಸ್ಪಷ್ಟ, ಏಕಮಾರದೋ ತುಕಡ ಅಂತ ಹೇಳಿ ಕೊಡ್ತಾ ಇದ್ದಾರೆ ಇಲ್ಲಿ. ಈ ಸೆಲ್ಫ್ ಸ್ಟಡಿ ಸಿಸ್ಟಮ್ ಏನೇನಿದೆ ಅದನ್ನು ಒದ್ದೋಡಿಸಿಬಿಡ್ತಾರೆ. ನೀನು ಏನು ಬೇಕಾದರೂ ಮಾಡಿರ್ಬೋದು, ಸೆಲ್ಫ್ ಸ್ಟಡಿ ರಾತ್ರಿ ಹಗಲು ನೀನು ಮಾಡಿಕೊಂಡಿರ್ಬೋದು, ಬೇಕಾದ್ದು ಜ್ಞಾನ ಬಂದಿರಬಹುದು. ಆ ಜ್ಞಾನದಿಂದ ಲೋಕದಲ್ಲಿ ಮೆರೀತಾ ಇರಬಹುದು. ಮೇಲೆ ಅದಕ್ಕೆ ಮೆರವಣಿಗೆ ಇರಲ್ಲ. ಮೇಲೆ ಅಂದರೆ ದೇವರ ಹತ್ತಿರ ಗುರುಗಳಿಲ್ಲದ ವಿದ್ಯೆಗೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಯಾಕೆ ಇಷ್ಟು ಹೇಳ್ತೀರಾ? ನಾವು ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಹಾಕಾಗಲ್ಲ, ಈ ಗುರುಗಳು ಗುರುಗಳು ಒಂದು ಅವರಿಂದ ಹಾಕ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಬಾಯಿಂದ ಭಗವಂತ ಆ ವಿದ್ಯಾ ರೂಪದಿಂದ ಹೊರಟು ಬರ್ತಾನೆ, ಹೊರಟು ಬಂದು ಶಿಷ್ಯನಲ್ಲಿ ಪ್ರತಿಷ್ಠಿತನಾಗ್ತಾನೆ. ಇದು ಸೆಲ್ಫ್ ಸ್ಟಡಿಯಲ್ಲಿ ನಡೆಯಲ್ಲ. ಆದ ಕಾರಣ ಎಲ್ಲಾದರೆ ಗುರುಗಳ ಬಾಯಿಂದ ವಿದ್ಯಾರೂಪದಲ್ಲಿ ಭಗವಂತ ಆಕಾರದಲ್ಲಿ, ಅಕ್ಷರಾಕಾರದಲ್ಲಿ, ಶಬ್ದಗಳ ಆಕಾರದಲ್ಲಿ, ಅರ್ಥದ ಆಕಾರದಲ್ಲಿ ಭಗವಂತ ಗುರುಗಳ ಮೂಲಕ ಹೊರಟು ಶಿಷ್ಯರ ಹೃದಯದಲ್ಲಿ ಬಂದು ನಿಲ್ಲತಾನೋ, ಆವಾಗ ಅವನು ಪರಿಣಾಮವನ್ನು ಕೊಡುತ್ತಾನೆ. ಅಂಥ ಶಿಷ್ಯರು ಏನಾಗ್ತಾರೆ? ಏಕಾಂತದಲ್ಲೇ ಭಗವಂತನ ಚಿಂತನೆ ಮಾಡ್ತಾ ಹೊರಡುತ್ತಾರೆ. ಅವರಿಗೆ ಮಾತ್ರ ಅದು ಬರುತ್ತೆ. ಮಿಕ್ಕ ಸೆಲ್ಫ್ ಸ್ಟಡಿ ಏನಿರುತ್ತಲ್ಲ, ಅಂದರೆ ಅದರಲ್ಲೂ ಸೆಲ್ಫ್ ಸ್ಟಡಿ ಅಂದರೆ ಗುರುಗಳು ಸಿಕ್ಕಾಗರೂ, ಒಳ್ಳೆ ಗುರುಗಳು ಸಿಗುತ್ತಾ ಇದ್ದರೂ, ಏ ಇವ್ರದ್ದ್ಯಾಕೆ ನಂದೇ ಸಾಕು ಅಂಥೇಳಿ ಹೋಗ್ತಾರಲ್ಲ, ಅವ್ರು ಸೂತಾರಾಮ್, ಅದು ಜ್ಞಾನ ಕೆಲಸಕ್ಕೆ ಬರಲ್ಲ. ಬರೀ ಈ ಸೈಲೆನ್ಸರ್ ಕಿತ್ತಾಕಿದಂಥ ಆಟೋ ಸೌಂಡ್ ಆಗಿದಂತೆ ಬಾಯಿಂದ ಬರ್ತಾ ಇರತ್ತಷ್ಟೇ ಹೊರತು ಅದು ಅವ್ರ ಮೇಲೂ ಪರಿಣಾಮ ತೋರಲ್ಲ, ಇನ್ನೊಬ್ಬರ ಮೇಲೂ ತೋರಲ್ಲ. ಗುರುಗಳಿಂದ ಬಂದ ವಿದ್ಯೆ ಮಾತ್ರ. ಅದರಲ್ಲಿ ಗುರುಗಳು ಸಿಗದೇ ಇರುವಾಗ ಪುಸ್ತಕ ನೋಡಿಕೊಂಡು ಸ್ವಲ್ಪ ಏನೋ ಕಲ್ತ್ಕೊಂಡು, ಗುರುಗಳು ಸಿಗಲಿ ಅಂತಿದ್ದಾಗ ಥಟ್ಟನೆ ಮತ್ತು ಗುರುಗಳು ಸಿಕ್ಕಾಗ ಪೂರ್ಣ ಆಗುತ್ತಲ್ಲ, ಅಂಥವ್ರ ಕುರಿತು ಹೇಳ್ತಾ ಇಲ್ಲ. ಗುರುಗಳ ಧಿಕ್ಕಾರ ಮಾಡಿ ಏ ಬೇಕಾಗಿಲ್ಲ, ನಮ್ಮ ಪುಸ್ತಕ ನಾನು ನೋಡ್ಕೊಂತೀವಿ, ಐ ಆಮ್ ಕ್ಯಾಪಬಲ್ ಅಂತ ಹೋಗ್ತಾರಲ್ಲ, ಎಸ್, ಅವರು ತಮಗೆ ತಾವು ಬೆಂಕಿ ಕೊಟ್ಟಿಕೊಳ್ಳೋದಲ್ಲದೆ ಸೂಸೈಡಲ್ ಅಟೆಂಪ್ಟ್, ಅದು ಇನ್ನೊಬ್ಬರಿಗೂ ಬೆಂಕಿ ಕೊಡುವಂಥ ಪ್ರಯತ್ನ, ಅದನ್ನು ಹೇಳ್ತಾ ಇದ್ದಾರೆ. ತದ್ವತ್ ಆಚಾರ್ಯ ಪ್ರವಚನಜನ್ಯೈವ ವಿದ್ಯಾ, ಆಚಾರ್ಯರ ಪ್ರವಚನದಿಂದ ಕೊಟ್ಟಿರುವುದೇ ವಿದ್ಯಾ, ಮೋಕ್ಷ ಹೇತು ನಾಣ್ಯ ಇತಿ ಭಾವ. ಬೇರೆದು ಅಪ್ಪನಾಣೆ ಮೋಕ್ಷ ಹೇತುವಲ್ಲ, ಮೆರವಣಿಗೆಗೆ ಹೇತು, ಮೋಕ್ಷಕ್ಕಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾ, ಇಲ್ಲಿ ಹೇಳ್ತಾರೆ ಗುರುಗಳ ಬಾಯಿಂದ ಏನು ವಿಶೇಷವಾದ ತತ್ವಜ್ಞಾನ ಬರ್ತಾ ಇರುತ್ತೆ, ಅದು ಏನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಮಾತುಗಳು ಆಚಾರ ಹೇಳ್ತಾ ಇದ್ದಾರೆ. ಪಿಶಾಚವತ್ ಸ್ಥಿತ ಮಾಯಾ ಮುಚ್ಚತೆ ಜೀವಕ ಸದಾ ದಹ್ಯಂತೆ ತದ್ಗುಣ ಸರ್ವೇ ಸಾಚ ಪ್ರಾತಿಸ್ವಿಕಿ ನರೇ ಇದಿ ವೈಭಾವ್ಯೇ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಜೀವನೊಳಗೆ ಪಿಶಾಚಿಯಂತೆ ಕೂತಿರುತ್ತೆ ಆ ಹಿಂದಿನ ಅಜ್ಞಾನ ಎಲ್ಲ, ಅದು ಆ ವಿಶೇಷವಾಗಿರತಕ್ಕಂಥ ಒಳಗಿರುವ ಅಜ್ಞಾನ, ಅದರ ಗುಣಗಳು ಎಲ್ಲ ಸುಟ್ಟೋಗಿ ಬಿಡುತ್ತೆ. ಈ ಅಗ್ನಿಯಿಂದ, ಗುರುಗಳ ಬಾಯಿಯಿಂದ ವಿದ್ಯಾಗ್ನಿ ಒಳಗಿರುವ ಎಲ್ಲವನ್ನ ಸುಟ್ಟು ಬಿಡುತ್ತೆ. ಅದು ಸುಡ್ತಾ ಇದ್ರೆ ಶಿಷ್ಯನಿಗೆ ಆನಂದ ಆಗ್ತಾ ಇರುತ್ತೆ. ಅದು ಸುಡಬೇಕು, ಪ್ರಾಕ್ಟಿಕಲ್ಲಿ ಇಟ್ ವಿಲ್ ಬರ್ನ್. ಹೌದಲ್ವ? ಇಂಥ ಅದ್ಭುತವಾದಲ್ಲಿದ್ದರೆ ಮತ್ತೆ ಗುರುಗಳ ಒಂದು ಸ್ಥಿತಿ ಎಂಥದ್ದು, ಗುರುಗಳು ಎಂಥ ಒಂದು ಉಪಕಾರ ಮಾಡುತ್ತಾರೆ ನಮಗೆ. ಮತ್ತೆ ಅದಕ್ಕೆ ಹೇಳ್ತಾರೆ ಗುರುಗಳಿಂದ ದಿಕ್ಕ ಎನ್ಯಾರು ಆಪ್ತರು ನಿಮಗೆ ಅಂತ. ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದೆ ವಿಶೇಷವಾಗಿರ್ತಕ್ಕಂಥ ನಾರಾಯಣ ವರ್ಮ ನೋಡೋಣ.